ஹரிஹி ஓம் ஸ்ரீ குருப்போ நம. அப்ரமம் பங்கரைத்தம் அதனம் யுவனம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்சன சிக்ஷணா ஜெய்தீத்யாக்கியதனி பாசதாம் நோஹதம்பரே அர்த்திகல்பித கல்போயம் பிரத்யத்யவித கேசரி வியாச தீர்த்த குரு பூயாத் அஸ்மதிஷ்டாத சித்தையே தப்போ வித்யா விரத்தியாதி சித்திநோகாகரானாம் வாதிராஜ குருன் வந்தி ஹைக்ரிய பதாஷ்ரயான் பூஜ்ய ராகவேந்திராய சத்தர்மரதாய ச பசதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தியவரேந்தவே ஸ்ரீராகவேந்திர குருவே நமோத்யந்த தயாளவே நைவேத்திய கவிஷம் ராமே வீக்ஷிதத் புக்திபாக் குரு யோ அதஷயத் ரவிம் ராத்திரௌ சத்யபோதோ அஸ்து மே சதா. ஆபாதமௌலி பர்யந்தம் குருநாமாக்னி ஸ்மரேத் தேன விக்னாஹ பிரணஷ்யந்தி சித்தியஞ்ச மனோரதாஹ. ஹரி ஓம் ஸ்ரீ குருப்யோ நமஹ. நாவு சத்யபோத தீர்த்தர ஸ்மரணையன் மாடிக்கொண்டு ஆராதன ஒரு தினாத காரணையில் நாவு இவத்து பகவத்கீதைய மூரனே அத்தியாயவன்னு நான் லாஸ்ட் கிளாஸ்னல்லி எரனே அத்தியாய சமாப்தவாயிட்டு இவத்து மூரனே அத்தியாயவன்னு சுரு மாடோண. இல்லி நமக்கு எரனே அத்தியாயத்தில் ಹೇಳಿದ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಮಾಡಿದ ಉಪದೇಶದ ಒಂದು ಭಾಗದ ಅನಂತರ ಅಲ್ಲಿ ಅರ್ಜುನನಿಗೆ ಬರುವ ಒಂದು ಸಂದೇಹವನ್ನು ಅರ್ಜುನ ಮುಂದಿಡ್ತಾ ಇದ್ದಾನೆ. ಮೂರನೇ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಶುರುವಾಗುತ್ತೆ. ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ. ಇದು ಎರಡು ಶ್ಲೋಕಗಳಲ್ಲಿ ಈ ಪ್ರಶ್ನೆಯ ಒಟ್ಟಿಗೆ ಕಂಪ್ಲೀಟ್ ಕ್ವಶ್ಚನ್ ಫಾರ್ಮ್ ಆಗುತ್ತೆ. ಆ ಎರಡು ಶ್ಲೋಕಗಳಲ್ಲಿ ಅರ್ಜುನನ ಆ ಸಂದೇಹ ಏನು, ಆ ಪ್ರಶ್ನೆ ಏನು, ಅದಕ್ಕೆ ನೋಡಿಬಿಟ್ಟು ಆಮೇಲೆ ಅದಕ್ಕೆ ಕೃಷ್ಣ ಕೊಡುವ ಸಮಾಧಾನ ಆಮೇಲೆ ನೋಡೋಣ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ, ತನ್ನ ಸಂದೇಹವನ್ನು ಮುಂದೆ ಇಡ್ತಾ ಇದ್ದಾನೆ. ಏನಂತ ಹೇಳಿದರೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾಬುದ್ಧಿರ್ ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ, ಜಾಯಸಿ ಚೇತ್ ಕರ್ಮಣ ತೇ ಮತ ಬುದ್ಧಿ ಜನಾರ್ದನ, ಹೇ ಜನಾರ್ದನ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಸೊ ಇದರ ಮೂಲಕವಾಗಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಜನಾರ್ದನ ಜನಾರ್ದನ ಅನ್ನುವ ಶಬ್ದಕ್ಕೆ ಅರ್ಥ ಏನಂತ ಹೇಳಿದರೆ, ನಾವು ಮುಂಚೆ ಬಹಳ ಆಚಾರ್ಯರು ಇದಕ್ಕೆ ಹೇಳ್ತಾರೆ, ಒಂದು ಒಂದು ಅರ್ಥ ಒನ್ ಆಫ್ ದ ಮೀನಿಂಗ್ಸ್ ಏನಂತ ಹೇಳಿದ್ರೆ, ಜನಾರ್ದನ ಜನ ಅಂದರೆ ಜ ನ ಹುಟ್ಟು ಇಲ್ಲದವನು, ಅರ್ಧಯತಿ ಅಂದರೆ ಸಂಸಾರಂ ಅರ್ಧಯತಿ, ಸಂಸಾರವನ್ನು ನಾಶ ಮಾಡ ಅಂದರೆ ಸಂಸಾರವನ್ನು ನಿರ್ಮೂಲನೆ ಮಾಡ್ತಾನೆ ಅಂದರೆ ಮೋಕ್ಷವನ್ನು ಕೊಡ್ತಾನೆ, ಸಂಸಾರದಿಂದ ಮುಕ್ತಿ ಕೊಟ್ಟು ಮೋಕ್ಷವನ್ನು ಕೊಡ್ತಾನೆ. ಸೊ ನ ಜಾಯತೆ ಅರ್ಧಯತಿ ಚ ಸಂಸಾರಮಿತಿ ಅಂತ ಈ ಕಾರಣದಿಂದ ಜನಾರ್ದನ ಅನ್ನುವ ಈ ಕಾರಣದಿಂದ ಶ್ರೀಕೃಷ್ಣ ಪರಮಾತ್ಮ ಜನಾರ್ದನನು ಅನ್ನುವ ವಿಷಯ ಅರ್ಜುನನಿಗೆ ತಿಳಿದಿದೆ. ಅಷ್ಟೇ ಅಲ್ಲದೆ ಕೇಶವ ಅನ್ನೊಂದು ಎರಡು ಸಂಬೋಧನೆಗಳನ್ನು ಮಾಡ್ತಾ ಇದ್ದಾನೆ. ಮೊದಲನೇ ಪಾದದ ಮೊದಲನೇ ಹೆಮಿ ಸ್ಟಿಚ್ನಲ್ಲಿ ಜನಾರ್ದನ, ಎರಡನೇ ಹೆಮಿ ಸ್ಟಿಚ್ನಲ್ಲಿ ಕೇಶವ. ಸೊ ಈ ಕಾರಣದಿಂದ ಎಲ್ಲರ ಸಂಸಾರಕ್ಕೆ ನೀನು ನಿವೃತ್ತ ಅಂದರೆ ಅದಕ್ಕೆ ಅದರಿಂದ ನಿವೃತ್ತಿ ಕೊಡುವವನು, ಅದರಿಂದ ವಿಮೋಚನೆ ಕೊಡುವವನು ನೀನಾಗಿದ್ದಿ. ನಿನಗೆ ಯಾವ ಹುಟ್ಟು ಇಲ್ಲ, ನಿನಗೆ ಯಾರು ಜನ್ಮ ಕೊಡಲಿಲ್ಲ. ಸೊ ನೀನು ಜನ್ಮರಹಿತನಾಗಿದ್ದಿ. ಇಷ್ಟು ಕಾರಣದಿಂದ ನೀನು ಹೇಳಿದ್ದನ್ನು ನಾನು ನಂಬುತ್ತಾ ಇದ್ದೀನಿ, ಅದನ್ನು ನಂಬಬೇಕಂತ ಇಚ್ಛೆ ನನಗಿದೆ. ಹೇ ಕೇಶವ, ಕ ಈಶ ವ ಕ ಬ್ರಹ್ಮ ಈಶ ರುದ್ರ ಅವರಿಬ್ಬರನ್ನು ವರ್ತಯತಿ, ಅವರಿಬ್ಬರನ್ನು ನೇಮನ ಮಾಡುವವನು ಅಂದರೆ ಸರ್ವೋತ್ತಮನು ಸರ್ವೋತ್ಕೃಷ್ಟನಾಗಿದ್ದಿ, ಎಲ್ಲವನ್ನು ನಿಯೋಜಿಸುವ ನೀನೇ ಆಗಿದ್ದಿ. ಅದಕ್ಕೆ ನೀನು ಯಾರನ್ನು ಹೇಗೆ ನಿಯಮನ ಮಾಡ್ತೀಯೋ ಹಾಗೆಲ್ಲರೂ ಇರ್ತಾರೆ. ಸೊ ಅದಕ್ಕೆ ನೀನೇ ನನ್ನ ಕಣ್ಮುಂದೆ ನಿಂತಿದ್ದಿ, ನೀನು ಇಷ್ಟು ಉಪದೇಶ ಮಾಡಿದ್ದಿ. ಆದರೆ ನನಗೆ ಕೆಲವು ಸಂದೇಹ ಬರ್ತಾ ಇದೆ. ಏನು ಅಂತ ಹೇಳಿದರೆ, ನೀನು ಹೇಳಿದ ಮಾತುಗಳಲ್ಲಿ ನನಗೆ ಒಂದೇನು ತೋರಿತು ಅಂತ ಹೇಳಿದರೆ, ಕರ್ಮಕ್ಕಿಂತ ಜ್ಞಾನ ಜಾಸ್ತಿ ಅಂತ ಹೇಳಿ ಹೇಳಿದ್ದೀಯ. ಕರ್ಮಕ್ಕಿಂತ ಜ್ಞಾನ ಜಾಸ್ತಿ ಅಂತ ಹೇಳಿದ ಅಂತ ತೋರುತ್ತೆ. ಹಾಗೆ ಇರುವಾಗ ಜಿಯಾಯಸಿ ಚೇತ್ ಅಂದರೆ ಏನು, ಯದಿ ಶ್ರೇಷ್ಠ ಜಿಯಾಯಸಿ ಚೇತ್, ಚೇತ್ ಅಂದರೆ ಆಗಿದರೆ, ಜಿಯಾಯಸಿ ಶ್ರೇಷ್ಠವಾಗಿ ಚೇತ್ ಆಗಿದ್ದರೆ, ಏನು ಶ್ರೇಷ್ಠವಾಗಿ ಆಗಿದ್ದರೆ, ಜ್ಞಾನ ಜ್ಞಾನ ಶ್ರೇಷ್ಠವಾಗಿದ್ದರೆ, ಯಾವುದಕ್ಕಿಂತ ಕರ್ಮಣ ಕರ್ಮಕ್ಕಿಂತಲೂ ಜ್ಞಾನ ಶ್ರೇಷ್ಠವಾಗಿ ಇದ್ದರೆ, ಅದೇ ತೇ ಮತ ನಿನ್ನ ಮತವೂ ಆಗಿದ್ದರೆ. ಬುದ್ಧಿ ಇಲ್ಲಿ ಬುದ್ಧಿ ಅನ್ನೋದು ಜಾಯಸಿ ಚೇತ್ ಅನ್ನೋದಕ್ಕಂದ್ರೆ, ಯದಿ ಬುದ್ಧಿ ಕರ್ಮಣ ಜಾಯಸಿ ಚೇತ್ ತದಿತ್ ತವ ಮತ ತೇ ಮತ ನಿನ್ನ ಅಭಿಮತ, ಮತ ಅಂದ್ರೆ ಅಭಿಮತ, ನಿನ್ನ ಅಭಿಪ್ರಾಯವದ ಆಗಿದ್ದರೆ ಹೇ ಜನಾರ್ದನ, ಹೇ ಜನಾರ್ದನನೇ, ತತ್ ಕಿಂ ಕಿಂ ತತ್ ಕರ್ಮಣಿ ಘೋರೆ, ಕಿಂ ಯಾವ ಕಾರಣದಿಂದ, ತತ್ ಕರ್ಮಣಿ ಆ ಕರ್ಮದಲ್ಲಿ, ಯಾವ ಕರ್ಮ, ಘೋರೆ ಕರ್ಮಣಿ ಭಯಂಕರವಾದ ಯುದ್ಧರೂಪವಾದ ಕರ್ಮದಲ್ಲಿ, ಮಾಂ ನನ್ನನ್ನು ನಿಯೋಜಯಸಿ ಅಂತ ಹೇಳಿದರೆ ನನ್ನನ್ನು ಈ ಪ್ರೇರೇಪಣೆ ಮಾಡ್ತಾ ಇದ್ದಿ, ನಿಯೋಜನೆ ಮಾಡ್ತಾ ಇದ್ದಿ, ಇರು ಅಂತ ಹೇಳ್ತಾ ಇದ್ದಿ, ಯುದ್ಧವನ್ನು ಯಾಕೆ ಮಾಡಂತ ಹೇಳ್ತಾ ಇದ್ದೀಯಪ್ಪ ಕೇಶವ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆಯನ್ನು ಇನ್ನು ವಿಸ್ತಾರ ಮಾಡಿ, ವ್ಯಾಮಿಶ್ರೇಣ ಇವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ, ಮೇ ನನ್ನ ಬುದ್ಧಿಂ ಬುದ್ಧಿಯನ್ನು ವ್ಯಾಮಿಶ್ರೇಣ ವಾಕ್ಯೇನ ಏವ, ವ್ಯಾಮಿಶ್ರೇಣ ಮಿಶ್ರವಾಗಿ ಅಂದ್ರೆ ಕಂಪ್ಲೀಟ್ಲಿ ಮಿಕ್ಸ್ಡ್ ಅಪ್, ನನಗೆ ಒಂದ್ಸರಿ ಕರ್ಮದೇ ಬೇಕು, ಒಂದ್ಸಾರಿ ಜ್ಞಾನ ಬೇಕು, ಕರ್ಮ ಬೇಕು ಜ್ಞಾನ ಬೇಕಾ, ಎರಡು ಯಾವುದು ಜ್ಞಾನ ಬೇಕಾ ಕರ್ಮ ಬೇಕಾ, ಯಾವುದೋ ಒಂದನ್ನು ನೀನು ಹೇಳಿದೆ, ಆ ಒಂದು ಸಾರಿ ಏನಂತ ಹೇಳ್ತೀಯ, ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದೆ, ಅದು ಕರ್ಮವನ್ನು ನಿಯೋಗನ ಮಾಡಿದಂಗೆ ಆಗತ್ತೆ, ಮತ್ತು ಜ್ಞಾನ ಬಹಳ ಶ್ರೇಷ್ಠ ಅಂತ ಹೇಳ್ತಾ ಇದ್ದಿ. ಈ ವಿಧವಾಗಿ ಮಿಶ್ರವಾದ ವಾಕ್ಯಗಳನ್ನು, ಕಂಪ್ಲೀಟ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡುವ ವಾಕ್ಯಗಳನ್ನು ಹೇಳ್ತಾ ಇದ್ದಿ, ಅದಕ್ಕೆ ಮೋಹಯಸಿ ಇವ ಅಂದ್ರೆ ಕೃಷ್ಣನಿಗೆ ಏನು ಗೊತ್ತಿಲ್ಲ ಅಂತ ಅರ್ಜುನನ ಅಭಿಪ್ರಾಯವಲ್ಲ, ಅದಕ್ಕೆ ಇವ ಅನ್ನುವ ಅಂದ್ರೆ ನಿನ್ನನ್ನು ಒಂದು ಗೊಂದಲಕ್ಕೆ ಗುರಿಯಾಗುವಂತೆ ಮಾಡುತ್ತಿದ್ದಂತೆ ಕಾಣುತ್ತೆ. ಇಟ್ ಅಪಿಯರ್ಸ್ ಎಸ್ ಇಫ್ ಯು ಆರ್ ಕನ್ಫ್ಯೂಸಿಂಗ್, ಮೇಬಿ ಯು ಆರ್ ನಾಟ್, ಯು ಮೇ ಬಿ ಯು ಆರ್ ಟೆಲಿಂಗ್ ಕ್ಲಿಯರ್ಲಿ, ಮೇಬಿ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಪರ್ಲಿ, ಅದಕ್ಕೆ ನನಗೆ ಒಂದು ಮೋಹ ಉಂಟು ಮಾಡುವಂತೆ ಕಾಣಿಸ್ತಾ ಇದೆ. ಅದಕ್ಕೆ ತದ್ ಏಕಂ ವದ ನಿಶ್ಚಿತ್ಯ, ವದ ಹೇಳು, ಏನು ಏಕಂ ವದ ಅಂದ್ರೆ ಒಂದನ್ನು ಹೇಳಪ್ಪ, ನಿಶ್ಚಿತ್ಯ ನಿಶ್ಚಯ ಮಾಡಿ, ಯಾವುದೋ ಒಂದನ್ನು ಡಿಟರ್ಮಿನ್ ಮಾಡಿ, ಡೆಫಿನೆಟ್ ಆಗಿ ಇದು ಶ್ರೇಷ್ಠ ಅಂತ ಸ್ಪಷ್ಟವಾಗಿ ನನಗೆ ಗೊತ್ತಾಗುವಂತೆ ನಿಶ್ಚಯ ಮಾಡಿ ಒಂದನ್ನು ಹೇಳಪ್ಪ ಶ್ರೀಕೃಷ್ಣ ಪರಮಾತ್ಮನೇ. ಆವಾಗ ಏನ ಶ್ರೇಯ ಅಹಂ ಆಪ್ನೆಯಾಮ್, ಯಾವುದರಿಂದರಾದರೆ ಅಹಂ ನಾನು ಶ್ರೇಯ ಶ್ರೇಯಸ್ಸನ್ನು ಆಪ್ನೆಯಾಮ್ ಹೊಂದುತ್ತೇನೋ ಅದನ್ನು ನಿಶ್ಚಿತ್ಯ ವದ, ನಿಶ್ಚಯ ಮಾಡಿ ನನಗೆ ಹೇಳಪ್ಪ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ತನಗೆ ಇರುವ ಸಂದೇಹವನ್ನು ವ್ಯಕ್ತ ಮಾಡ್ತಾ ಇದ್ದಾನೆ. ಈ ಸಂದೇಹಕ್ಕೆ ಬೀಜ ಏನು, ಸಂದೇಹಕ್ಕೆ ಕಾರಣವೇನು ಅಂತ ಹೇಳಿದ್ರೆ, ನಾವು ಎರಡನೇ ಅಧ್ಯಾಯದಲ್ಲಿ ಒಂದು ಸಂಕ್ಷೇಪವಾಗಿ ನೋಡಿದರೆ, ನಮಗೆ ಹನ್ನೆರಡನೇ ಶ್ಲೋಕ ಅಲ್ಲಿ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ಅನ್ನುವ ಶ್ಲೋಕವನ್ನು ಹಿಡ್ಕೊಂಡು ಫ್ರಮ್ ಸ್ಟಾರ್ಟಿಂಗ್ ಫ್ರಮ್ ದೇರ್ 39ನೇ ಶ್ಲೋಕದವರೆಗೂ, ಅದಕ್ಕೆ ಮುಂಚೆವರೆಗೂ, ಏಷಾತೆ ಅಭಿಹಿತ ಸಾಂಖ್ಯೆ ಬುದ್ಧಿಯೋಗ ಬುದ್ಧಿಯೋಗ ಯೋಗೇ ತ್ವಿಮಾಂ ಶೃಣು ಅಂತೇಳಿ, ಯೋಗೇ ತ್ವಿಮಾಂ ಶೃಣು ಇತಿ ಅಂತೇಳಿ, ಅಲ್ಲಿ ಬುದ್ಧಿಯೋಗ ಅಂದ್ರೆ ಏನು, ನಿನಗೆ ಇಷ್ಟುವರೆಗೂ ಸಾಂಖ್ಯ ಅಂದ್ರೆ ಜ್ಞಾನ ಏನು ಅಂತ ನಾನು ಉಪದೇಶ ಮಾಡಿದ್ದೀನಿ, ಯೋಗೇತು ಇಮಾಂ ಶೃಣು ನಿನಗೆ ಆ ಜ್ಞಾನಕ್ಕೆ ಬೇಕಾದ ಉಪಾಯವನ್ನು ಹೇಳ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಭಿಪ್ರಾಯವನ್ನು ತಿಳಿಸಿ 45ನೇ ಶ್ಲೋಕದಿಂದ ತ್ರೈಗುಣ್ಯ ವಿಷಯಾವೇದ ಅಂಥೇಳಿ, ಅಂದ್ರೆ ತ್ರೈಗುಣ್ಯ ವಿಷಯಾವೇದ, ವೇದಗಳು ಮೇಲ್ನೋಟಕ್ಕೆ ನಮಗೆ ತ್ರಿಗುಣ ಸಂಬಂಧವಾದ ವಿಷಯಗಳನ್ನು ಹೇಳಿದಂತೆ ಕಾಣುತ್ತೆ, ಆ ವೇದಗಳನ್ನು ನಾವು ಆಶ್ರಯ ಮಾಡಿಕೊಂಡು ನಾವು ನಿಜವಾದ ಜ್ಞಾನವನ್ನು ಪಡೆಯಬೇಕು ಅಂಥೇಳಿ ಆ ಜ್ಞಾನದ ಮುಖವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಿ ಇತ್ಯಾದಿ ನಾ ಉಕ್ತ್ವ, ಅದೆಲ್ಲ ಹೇಳಿದ ಮೇಲೆ ಜ್ಞಾನದ ಶ್ರೇಷ್ಠತ್ವ ಹೇಳಿದ ಮೇಲೆ ಕರ್ಮಜಂ ಬುದ್ಧಿಯುಕ್ತಾಹಿ ಅಂಥೇಳಿ ಇತ್ಯಾದಿಗಳಿಂದ ನೀನು ಕರ್ಮ ಅಂತ ಏನು, ಬುದ್ಧಿ ಅಂತ ಹೇಳಿದ ಬುದ್ಧಿಯುತವಾದ ಕರ್ಮಕ್ಕೆ ಒಂದು ಪ್ರಾಧಾನ್ಯತೆ ಇದೆ, ಬುದ್ಧಿಯೇ ಮುಖ್ಯವಾದದ್ದು ಜ್ಞಾನವೇ ಮುಖ್ಯವಾದದ್ದು ಅಂತ ಹೇಳಿದ್ದಿ. ಅಷ್ಟೇ ಅಲ್ಲದೆ ಅತ್ತದ್ದು ಪೂರ್ವೋಕ್ತ ಅಲ್ಲಿ ಏನು ಹೇಳ್ತಾ ಇದ್ದಿ, ಇನ್ನು ದೂರೇಣ ಯವರಂ ಕರ್ಮ, 49ನೇ ಶ್ಲೋಕ ನಾವು ನೋಡಿದ್ರೆ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಎರಡನೇ ಅಧ್ಯಾಯದಲ್ಲಿ, ಇದೆಲ್ಲ ಸೆಕೆಂಡ್ ಚಾಪ್ಟರ್, ಈ ಮೂರನೇ ಅಧ್ಯಾಯದಲ್ಲಿ ಈ ಪ್ರಶ್ನೆ ಬರುವುದಕ್ಕೆ ಕಾರಣವೇನು ಅಂತ ಹೇಳಿದರೆ, ಎರಡನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಉಪದೇಶದಿಂದ ಅರ್ಜುನನಿಗೆ ಬರುವ ಸಂದೇಹ. ಅಂದ್ರೆ ನಾವು ಎರಡನೇ ಅಧ್ಯಾಯದಲ್ಲಿ ಅಲ್ಲಿ ಬರುವ ಅಂಶಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀವಿ, ಯಾಕೆ ಆ ಸಂದೇಹ ಅರ್ಜುನನಿಗೆ ಬಂತು ಮೂರನೇ ಅಧ್ಯಾಯದ ಮೊದಲೆರಡನೇ ಶ್ಲೋಕದಲ್ಲಿ ಅರ್ಜುನ ತನ್ನ ಸಂದೇಹವನ್ನು ಯಾಕೆ ಹಾಗೆ ಪ್ರಕಟಣೆ ಮಾಡಿದ್ದಾನೆ ಅನ್ನುವುದಕ್ಕೆ ಕಾರಣವನ್ನು ನೋಡ್ತಾ ಇದ್ದೀವಿ. ಇಲ್ಲಿ 49ನೇ ಶ್ಲೋಕ ಎರಡನೇ ಅಧ್ಯಾಯದಲ್ಲಿ, ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವಃ ಅಂತೇಳಿ ಒಂದನ್ನು ಹೇಳಿದ್ದಾನೆ. ಏನು ದೂರೇನ ಹ್ಯವರ ಅಂದ್ರೆ ಎಷ್ಟೋ ಶ್ರೇಷ್ಠವಪ್ಪ, ಕರ್ಮಕ್ಕಿಂತ ಬುದ್ಧಿ ಅನ್ನುವುದು ಬಹಳ ಶ್ರೇಷ್ಠವಾದದ್ದು. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಹ ಫಲಹೇತವಃ, ನೀನು ಬುದ್ಧಿಯಲ್ಲಿಯೇ ನೀನು ಶರಣು ಜ್ಞಾನ ಸಂಪಾದನೆ ಮಾರ್ಗವನ್ನೇ ಆಶ್ರಯ ಮಾಡಬೇಕು. ಯಾಕಂದ್ರೆ ಕೃಪಣಾಹ ಫಲಹೇತವಃ, ಯಾರಾದರೆ ಫಲದ ಅಪೇಕ್ಷೆಯಿಂದ ಕರ್ಮಗಳನ್ನು ಮಾಡ್ತಾರೋ ಅವರು ದುಃಖವನ್ನು ಹೊಂತಾರೆ, ದುಃಖಭಾವಿಗಳಾಗ್ತಾರೆ, ದುಃಖ 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 ಅವರಿಗೆ ಒಂದೇ ಕಷ್ಟ ಸಂಕಟ ಆಗುತ್ತೆ. ಕರ್ಮವನ್ನು ಫಲಕ್ಕಾಗಿ ಕರ್ಮ ಮಾಡ್ತಾರೆ, ಆ ಫಲ ಸಿಗೋದಿಲ್ಲ, ದುಃಖ. ಫಲ ಸಿಕ್ಕಿದರೂ ದುಃಖ. ಇನ್ನೊಂದು ವಿಧವಾದ ದುಃಖ, ಇಷ್ಟೇ ಫಲ ಸಿಕ್ಕಿತು, ಈ ವಿಧವಾದ ಫಲ ಸಿಕ್ಕಿತು, ಇನ್ನೊಂದು ವಿಧವಾದ ಫಲ ಸಿಕ್ಕಬೇಕು, ಏನೋ ಚಿಂತನೆ, ಕಷ್ಟ ಇದೆ, ಇಷ್ಟು ಒಂದು ಗೊಂದಲ ಬರುವುದು. ಅದು ಈ ಯುದ್ಧ ಅಂತ ನೋಡಿದರೆ, ಯುದ್ಧ ಏನು ಮಾಡಬೇಕು, ಯಾಕೆ ಯುದ್ಧ ಮಾಡ್ತಾ ಇದ್ದೀವಿ, ದುರ್ಯೋಧನಾದಿಗಳನ್ನ ಶಿಕ್ಷೆ ಕೊಡಬೇಕಂತ ಯುದ್ಧವನ್ನು, ಅಂದರೆ ಒಂದು ಕರ್ಮದ ಅಪೇಕ್ಷೆಯಿಂದ, ಫಲದ ಅಪೇಕ್ಷೆಯಿಂದ. ಇಲ್ಲ ನಾವು ಸೋತರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಯುದ್ಧಮ. ಸೊ ಯಾವುದೇ ನೋಡಿದ್ರೆ, ಹೇಗೆ ನೋಡಿದ್ರು ಒಂದು ಫಲದ ಅಪೇಕ್ಷೆ ಇದ್ದಂತೆ ಕಾಣುತ್ತೆ, ಇರುವಂತೆ ಇದೆ. ಸೊ ಈ ವಿಧವಾಗಿ ಫಲದ ಅಪೇಕ್ಷಕ್ಕೆ ಕಾರಣಭೂತವಾದ ಈ ಕರ್ಮವನ್ನು ಮಾಡು ಅಂತ ನನಗೆ ಹೇಳ್ತಾ ಇದ್ದೀಯ ಹೊರತು, ಮತ್ತು ಒಂದು ಕಡೆ ಇನ್ನೊಂದು ಕಡೆ ಹೇಳ್ತಾ ಇದ್ದಿ ಕರ್ಮಕ್ಕಿಂತ ಜ್ಞಾನ ಬಹಳ ಶ್ರೇಷ್ಠ ಅಂತಲೂ ಹೇಳ್ತಾ ಇದ್ದಿ. ಸೊ ಅದಕ್ಕೆ ನನಗೆ ಬಹಳ ಗೊಂದಲ ಆಗಿದೆ, ಬಹಳ ಗೊಂದಲ, ಒಂದೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅಂತ ಹೇಳಿ, ಅದಕ್ಕೆ ತನಗೆ ಆ ಕನ್ಫ್ಯೂಷನ್ ಬರಲಿಕ್ಕೆ ಕಾರಣ ಅದನ್ನು ಹೇಳ್ತಾ ಇದ್ದಾನೆ, ಅದನ್ನ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನಿಗೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಸೊ ನೀನು ಈ ವಿಧವಾಗಿ ಒಂದು ಸಾರಿ ಕರ್ಮವನ್ನು, ಇನ್ನೊಂದು ಸಾರಿ ಜ್ಞಾನವನ್ನು ಹೊಗಳ್ತಾ ಇದ್ದಿ, ಒಂದು ಸಾರಿ ಯುದ್ಧ ಮಾಡು, ಅದರಿಂದ ಯುದ್ಧದಿಂದ ಸ್ವರ್ಗ ಆದರೂ ಸಿಗತ್ತೆ, ವಿಜಯ ಆದರೂ ಸಿಗತ್ತೆ, ವಿಜಯ ಬಂದ್ರೆ ಈ ಭೂಮಿಯೆಲ್ಲ ಆಳ್ತೀಯ, ಇಲ್ಲ ಅಂದ್ರೆ ಸ್ವರ್ಗ ಬಂದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಅದು ಒಳ್ಳೇದು, ಯುದ್ಧ ಒಳ್ಳೇದು ಅಂತ ಒಂದು ಸಾರಿ ಯುದ್ಧವನ್ನು, ಕರ್ಮವನ್ನು ಕೊಂಡಾಡ್ತೀಯ, ಒಂದೊಂದು ಸಾರಿ ಜ್ಞಾನವನ್ನು ಕೊಂಡಾಡ್ತೀಯ. ಸೊ ಜ್ಞಾನಕ್ಕೆ ಸಾಧನವಾಗುವಂತಹ ಈ ಶ್ರಮದಮಾದಿ ರೂಪ ಯತಿ ಧರ್ಮವನ್ನು ನಾನು ಯಾಕೆ ಮಾಡಕೂಡುದು? ವೈ ಕಾಂಟ್ ಐ ಜಸ್ಟ್ ಫರ್ಗೆಟ್ ಅಬೌಟ್ ದಿಸ್ ಹಾರಿಬಲ್ ಹಾರಿಬಲ್ ವಾರ್, ಭಯಂಕರವಾದ ಯುದ್ಧವನ್ನು ಬಿಟ್ಟು ಶ್ರಮ ದಮ ಇತ್ಯಾದಿ ಒಳ್ಳೆ ಒಳ್ಳೆ ಗುಣಗಳನ್ನು ಅವಲಂಬನೆ ಮಾಡಿಕೊಂಡು, ಯತಿ ಧರ್ಮವನ್ನು ಪಾಲನೆ ಮಾಡಿಕೊಂಡು, ಸನ್ಯಾಸ ಸ್ವೀಕಾರ ಮಾಡಿ, ಕಾಡಿಗೆ ಹೋಗಿ ತಪಸ್ಸು ಮಾಡಿ, ಇಷ್ಟೆಲ್ಲ ನಾನು ಮಾಡಿ ಶ್ರೇಯಸ್ಸು ಹೊಂದಬಹುದಲ್ಲವೇ, ಆ ಮಾರ್ಗವನ್ನು ನನಗೆ ಮಾಡು ಅಂತ ನೀನು ಹೇಳದೆ ಈ ಯುದ್ಧ ಮಾಡುವಂತ ಯಾಕಪ್ಪ ನನಗೆ ಹೇಳ್ತಾ ಇದ್ದೀಯಾ ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನನ್ನು ಈ ಒಂದು ಸಂದೇಹ, ಈ ಡೌಟ್, ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸೊ ಈ ಮೂರನೇ ಅಧ್ಯಾಯದಲ್ಲಿ ಈ ನಿರೂಪಣೆ ಮಾಡುವಂತಹ ವಿಷಯ, ಎರಡನೇ ಅಧ್ಯಾಯದ ಆಧಾರವಾಗಿ ಮೂರನೇ ಅಧ್ಯಾಯದಲ್ಲಿ ಆಚಾರ್ಯರು ಭಾಷ್ಯದ ಮೂಲಕವಾಗಿ ಏನು ನಿರೂಪಣೆ ಮಾಡ್ತಾ ಇದ್ದಾರೆ ಈ ಎರಡು ಶ್ಲೋಕಗಳಿಗೆ ಅನ್ನೋದು. ಈ ಮೊದಲು ಫಸ್ಟ್ ಅಂಡ್ ಸೆಕೆಂಡ್ ವರ್ಸಸ್ ಆಫ್ ಥರ್ಡ್ ಚಾಪ್ಟರ್, ಮೂರನೇ ಅಧ್ಯಾಯದಲ್ಲಿ ಒಂದನೇ ಶ್ಲೋಕ, ಎರಡನೇ ಶ್ಲೋಕ, ಈ ಎರಡು ಅರ್ಜುನನ ಪ್ರಶ್ನೆ, ಅದಕ್ಕೆ ಆಚಾರ್ಯರು, ಶ್ರೀಮದ್ ಆಚಾರ್ಯರು ಮಾಡಿದ ಭಾಷ್ಯ ರೂಪವಾದ ವಾಕ್ಯಗಳು ಏನು ಅಂತ ನೋಡೋಣ. ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಆತ್ಮಸ್ವರೂಪಂ ಜ್ಞಾನ ಸಾಧನಂ ಚ ಉಕ್ತಂ ಪೂರ್ವತ್ರ, ಜ್ಞಾನ ಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯೇ ಅಂತ ಹೇಳಿದ್ರೆ, ಹಿಂದಿನ ಅಧ್ಯಾಯದಲ್ಲಿ ಸಾಂಖ್ಯ ಯೋಗ ಅಂತ ಹೇಳಿ ಎರಡನ್ನು ಹೇಳಿದ. ಸಾಂಖ್ಯ ಅಂದ್ರೆ ಏನು? ಸಂಖ್ಯಾ ಸಮ್ಯಕ್ ಖ್ಯಾತಿ, ಜ್ಞಾನ, ಜ್ಞಾನಕ್ಕೆ ಸಾಂಖ್ಯ ಅನ್ನೋ ಇನ್ನೊಂದು ಹೆಸರು. ಸೊ ಈ ವಿಧವಾಗಿ ಸಾಂಖ್ಯ ಅಂತ ಕರೆಯಲ್ಪಡುವಂತಹ ಜೀವ ಈಶ್ವರ ಸ್ವರೂಪ, ಅದೇ ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೆ ತನ್ನ ಜ್ಞಾನ, ಪರಮಾತ್ಮನ ಜ್ಞಾನ. ಆತ್ಮ ಅಂದ್ರೆ ಮುಖ್ಯ ಅರ್ಥದಲ್ಲಿ ಪರಮಾತ್ಮ, ಪರಮಾತ್ಮ ಎಂಥವನು ಅನ್ನುವ ತಿಳುವಳಿಕೆ, ತಾನು ಎಂಥವನು ಅನ್ನುವ ತಿಳುವಳಿಕೆ, ತಾನು ಪರಮಾತ್ಮನನ್ನು ಸೇರುವ ಸಾಧನೆ ಅದು ಯೋಗ. ತಾನು ಎಂಥವನು, ಪರಮಾತ್ಮ ಎಂಥವನು ಅಂತ ತಿಳ್ಕೊಳ್ಳುವುದು ಜ್ಞಾನ. ಆ ಪರಮಾತ್ಮನನ್ನು ಸೇರಬೇಕಾದ ಸಾಧನೆ, ಜ್ಞಾನ ಸಾಧನ ಅದು ಯೋಗ. ಇದನ್ನು ಹೇಳಿ ಆಯಿತು. ಈ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ದಾರೆ? ಕರ್ತವ್ಯ ವಿಮುಖ್ಯತೆಯನ್ನು ನಿಂದನೆ ಮಾಡಿ, ಅಂದ್ರೆ ಜ್ಞಾನಕ್ಕೆ ಸಾಧನವಾದ ಕರ್ಮ ಹೇಗೆ ಮಾಡಬೇಕು ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಭಾಷ್ಯದಲ್ಲಿ ಆಚಾರ್ಯರು ಉಪೋದ್ಘಾತ ರೂಪಕವಾದ, ಹೇಗಾದರೆ ಭಗವದ್ಗೀತೆಗೆ ಉಪೋದ್ಘಾತವನ್ನು ಹೇಳಿದ್ದಾರೋ, ಈ ಮೂರನೇ ಅಧ್ಯಾಯಕ್ಕೆ ಉಪೋದ್ಘಾತ, ಒಂದು ಇಂಟ್ರೊಡಕ್ಟರಿ ರಿಮಾರ್ಕ್ ತರ ಕೊಡ್ತಾ ಇದ್ದಾರೆ. ಏನಂತ ಹೇಳಿದರೆ, ಆತ್ಮಸ್ವರೂಪಂ ಜ್ಞಾನ ಸಾಧನಂಚ ಉಕ್ತಂ ಪೂರ್ವತ್ರ, ಎರಡನೇ ಅಧ್ಯಾಯದಲ್ಲಿ ಆತ್ಮಸ್ವರೂಪ ಜ್ಞಾನ ಸಾಧನ ಎರಡು, ಸಾಂಖ್ಯ ಯೋಗ ಎರಡನ್ನು ಹೇಳಿ ಆಯಿತು. ಜ್ಞಾನ ಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತೆ ಉತ್ತರಾಧ್ಯಾಯ. ಉತ್ತರಾಧ್ಯಾಯ ಅಂದ್ರೆ ಈ ಮೂರನೇ ಅಧ್ಯಾಯ. ಮೂರನೇ ಅಧ್ಯಾಯದಲ್ಲಿ ಏನು ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ? ಜ್ಞಾನ ಸಾಧನತ್ವೇನ, ಜ್ಞಾನ ಸಾಧನದಿಂದ ಅಕರ್ಮ ವಿನಿಂದ್ಯ, ಅಕರ್ಮ ಅಂದ್ರೆ ಕರ್ಮ ಮಾಡದೇ ಇರುವುದರನ್ನು ನಿಂದನೆ ಮಾಡಿ, ಅಂದ್ರೆ ಅದು ಸರಿಯಿಲ್ಲ ಅಂತ ಪ್ರೂವ್ ಮಾಡಿಬಿಟ್ಟು, ಕರ್ಮ ವಿಧೀಯತೆ ಕರ್ಮವನ್ನು ವಿಧಿಸ್ತಾನೆ, ಕರ್ಮ ಹೇಗೆ ಮಾಡಬೇಕು ಅಂತ ಗೈಡ್ ಲೈನ್ಸ್ ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಅದಕ್ಕೆ ಈ ಮೂರನೇ ಅಧ್ಯಾಯ ಹೊರಟಿದೆ. ಎರಡನೇ ಅಧ್ಯಾಯದಲ್ಲಿ ಬರುವ ಕನ್ಫ್ಯೂಷನ್ ಆ ಕನ್ಫ್ಯೂಷನ್ಗೆ ಕಾರಣ ಸರಿಯಾಗಿ ತಿಳ್ಕೊಳ್ಳದೇ ಇರುವುದೇ ಹೊರತು ಶ್ರೀಕೃಷ್ಣ ಪರಮಾತ್ಮ ಸರಿಯಾಗಿ ಹೇಳಲಿಲ್ಲ, ಏನೋ ಕನ್ಫ್ಯೂಸ್ ಮಾಡಿಬಿಟ್ಟಾನಂತಲ್ಲ. ಶ್ರೀಕೃಷ್ಣ ಪರಮಾತ್ಮ ಎರಡನೇ ಅಧ್ಯಾಯದಲ್ಲೆಲ್ಲ ಸರಿಯಾಗಿ ಹೇಳಿದ್ದಾನೆ. ಆದರೆ ಆ ಕನ್ಫ್ಯೂಷನ್ ಬರುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮಗಿರುವಂತಹ ಪ್ರಿಜಡಿಸಸ್, ನಮಗಿರುವಂತಹ ಪೂರ್ವದಲ್ಲಿ ಇರುವ ನಮ್ಮ ಓನ್ ಡಿಫೆಕ್ಟಿವ್ ನಾಲೆಡ್ಜ್ ಮೂಲಕವಾಗಿ ನಮ್ಗೆ ಕನ್ಫ್ಯೂಷನ್ ಬರುತ್ತೆ ಹೊರತು ಶ್ರೀಕೃಷ್ಣ ಹೇಳಿದ್ರಲ್ಲಿ ಯಾವ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ. ಶ್ರೀಕೃಷ್ಣ ಎಲ್ಲವೂ ಎರಡನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದರೆ ನಮಗೆ ಇರುವ ಆ ಜ್ಞಾನದ ದೋಷದ ಮೂಲಕವಾಗಿ ನಮ್ಗೆ ಕನ್ಫ್ಯೂಷನ್ ಬರುತ್ತೆ ಹೇಗೆ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಸೊ ಇಲ್ಲಿ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ, ಘೋರವಾದ ಯುದ್ಧದಲ್ಲಿ ಯಾಕೆ ಪ್ರೇರಣೆ ಅನ್ನುವ ಅರ್ಜುನನ ಪ್ರಶ್ನೆ ಯಾಕೆ ಹೊರಟಿತು ಅನ್ನುವುದಕ್ಕೆ ಭಾಷೆಯಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಕರ್ಮಣಃ ಜ್ಞಾನಂ ಅತಿ ಉತ್ತಮಂ ಇತಿ ಅಭಿಹಿತಂ ಭಗವತ ದೂರೇಣ ಹಿ ಅವರಂ ಕರ್ಮ ಇತ್ಯಾದವು. ಸೊ ದೂರೇಣ ಹಿ ಅವರಂ ಕರ್ಮ ಅನ್ನೋದು ಆ 49ನೇ ಶ್ಲೋಕ ನಾನು ಓದಿದ, ಅದು ಬಹಳ ಕನ್ಫ್ಯೂಷನ್ಗೆ ಸ್ಕೋಪ್ ಇರುವಂತಹ ಶ್ಲೋಕ. ಅದಕ್ಕೆ ದೂರೇಣ ಹಿ ಅವರಂ ಕರ್ಮ ಇತ್ಯಾದಿ ಶ್ಲೋಕಗಳಲ್ಲಿ ಜ್ಞಾನವು ಅತ್ಯುತ್ತಮ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಆಯಿತು. ಏವಂ ಚೇತ್ ಹೀಗೆ ಇದ್ದರೆ ಅಂದ್ರೆ ಜ್ಞಾನವೇ ಶ್ರೇಷ್ಠವಾಗಿದ್ದರೆ ಕಿಮಿತಿ ಕರ್ಮಣಿ ಘೋರೇ ಯುದ್ಧಾಖ್ಯೆ ನಿಯೋಜಯಸಿ ನಿವೃತ್ತ ಧರ್ಮಾನ್ ವಿಹಾಯ ಇತ್ಯಾ ಜಾಯಸಿ. ಅಂದ್ರೆ ನಿವೃತ್ತ ಧರ್ಮಗಳು ಯಾವ್ದಿದೆ ಅಂದ್ರೆ ಏನು ಯತಿ ಧರ್ಮಗಳು ಇತ್ಯಾದಿ ಅಂದ್ರೆ ನಮಗೆ ಬಂಧನಕ್ಕೆ ನಿವೃತ್ತ ಧರ್ಮ ಅಂದ್ರೆ ಏನು, ಯಾವುದಾದರೆ ನಮಗೆ ಬಂಧನಕ್ಕೆ ಒಳಗಾಗದೇ ಇರುವಂತೆ ಮಾಡುತ್ತೋ, ಬಂಧನದಿಂದ ನಿವೃತ್ತಿ ಮಾಡುತ್ತೆ, ಅದಕ್ಕೆ ನಿವೃತ್ತ ಧರ್ಮ ಅಂತೇಳಿ. ಅಂದ್ರೆ ಯತಿಗಳು, ಸನ್ಯಾಸ ಇವೆಲ್ಲ ನಿವೃತ್ತ ಧರ್ಮಗಳು. ಸೊ ಇಂತಹ ನಿವೃತ್ತ ಧರ್ಮಗಳನ್ನು, ಯತಿ ಧರ್ಮಗಳನ್ನು, ಸನ್ಯಾಸ ಧರ್ಮಗಳನ್ನು ಬಿಟ್ಟು ಈ ಭಯಂಕರವಾದ ಯುದ್ಧರೂಪವಾದ ಈ ಕರ್ಮದಲ್ಲಿ ನನ್ನನ್ನು ಯಾಕೆ ನಿಯೋಜನೆ ಮಾಡ್ತಾ ಇದೆ, ಯಾಕೆ ನನ್ನ ಎಂಗೇಜ್ ಮಾಡ್ತಾ ಇದೆಯಪ್ಪ ಹೇ ಶ್ರೀಕೃಷ್ಣ ಪರಮಾತ್ಮ ಅಂತ ಅರ್ಜುನ ಇತ್ಯಾಹ ಜಾಯಸಿ ಇತಿ. ಅದಕ್ಕೆ ಈ ಜಾಯಸಿ ಚೇತ್ ಕರ್ಮಣಸ್ತಿ ಅನ್ನುವ ಪ್ರಶ್ನೆಯನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಕರ್ಮಣಃ ಸಕಾಶಾತ್ ಬುದ್ಧಿ ಜಾಯಸಿ ಚೇತ್ ತೇ ತವ ಮತ ತತ್ತರ್ಹಿ. ಅದಕ್ಕೆ ಖಂಡಾರ್ಥದ ರೂಪದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಕರ್ಮಣಃ ಸಕಾಶಾತ್ ಬುದ್ಧಿ ಜಾಯಸಿ ಚೇತ್, ಬುದ್ಧಿ ಕರ್ಮಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂತ ಹೇಳಿದರೆ ತೇ ತವ ಮತ ತತ್ತರ್ಹಿ, ಇದು ನಿನ್ನ ಅಭಿಮತವಾಗಿದ್ದರೆ ಆವಾಗ ಈ ಪ್ರಶ್ನೆ ಬರ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಶ್ಲೋಕ ಪೂರ್ವಾರ್ಧದ ಅಭಿಪ್ರಾಯ ಏನು, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠವಾದದ್ದು ಅಂತ ಹೇಳಿ. ಸೊ ಆ ಅಭಿಪ್ರಾಯವನ್ನು ಮುಂಚೆ ಇಟ್ಟುಕೊಂಡು ಅರ್ಜುನನ ಪ್ರಶ್ನೆಗಳು ಎರಡು ವಿಧವಾದ ಪ್ರಶ್ನೆಗಳಿವೆ. ದ ಕಂಪ್ಲೀಟ್ ಕ್ವಶ್ಚನಿಂಗ್ ಫಾರ್ಮ್ ಅನ್ನು ನಾವು ಎರಡು ಪಾರ್ಟ್ಸ್ ಆಗಿ ನೋಡಬಹುದು. ಟೂ ಸೆಕ್ಷನ್ಸ್ ಆರ್ ಟೂ ಪಾರ್ಟ್ಸ್ ಆಫ್ ದ ಕ್ವಶ್ಚನ್, ಒನ್ ಕ್ವಶ್ಚನ್ ಹ್ಯಾವಿಂಗ್ ಟೂ ಪಾರ್ಟ್ಸ್. ಏನು ಅಂತ ಹೇಳಿದ್ರೆ, ನಿಷ್ಕಾಮವಾದ ಯತಿ ಧರ್ಮಗಳು ಇರುವಾಗ ಕಾಮ್ಯಕರ್ಮದಲ್ಲಿ ಯಾಕೆ ಹಾಕಬೇಕು, ಮೊದಲನೇ ಪ್ರಶ್ನೆ. ರಾಗದ್ವೇಷಗಳಿಗೆ ಆ ಅವಕಾಶವಿರುವಂತಹ ಯುದ್ಧದಂತಹ ಘೋರ ಕರ್ಮದಲ್ಲಿ ಯಾಕೆ ಹಾಕೋದು ಮೊದಲು. ಫಸ್ಟ್ ಆಫ್ ಆಲ್ ಮೊದಲನೇ ಪ್ರಶ್ನೆ ಏನು, ಜ್ಞಾನ ಕರ್ಮ ಅಂತಿದ್ದರೆ ಅಪ್ಪ ಜ್ಞಾನ ಶ್ರೇಷ್ಠ ಅಂತ ಹೇಳಿಬಿಟ್ರೆ ಮತ್ತೆ ಕರ್ಮಕ್ಕೆ ಯಾಕೆ ಕಳಿಸ್ತಾ ಇದೆ? ಸರಿ, ಕರ್ಮಕ್ಕೆ ಕಳಿಸಿದ್ರೆ ಏನೋ ಒಳ್ಳೆ ಕರ್ಮ ಮಾಡು ಅಂತ ಹೇಳಿದ್ರೆ ಅದನ್ನು ಪರವಾಗಿಲ್ಲ, ಕರ್ಮಕ್ಕೆ ಮಾಡು ಅಂತ ಹೇಳುವುದೇ ಅಲ್ಲದೆ ಆ ಕರ್ಮದಲ್ಲಿ ಕೂಡ ಭಯಂಕರವಾದ ಯುದ್ಧರೂಪವಾದ ರಾಗದ್ವೇಷಗಳಿಗೆ ಅವಕಾಶ ಇರುವಂತಹ ಯುದ್ಧ ಅಂತಹ ಮಹಾಭಯಂಕರವಾದ ಕರ್ಮ ಅಂತ. ಸೊ ಫಸ್ಟ್ ಆಫ್ ಆಲ್ ದಟ್ ಫಸ್ಟ್ ಬೈಫರ್ಕೇಶನ್ ಜ್ಞಾನ ಕರ್ಮ, ಅದರಲ್ಲಿ ಜ್ಞಾನ ಶ್ರೇಷ್ಠ ಅಂತ ಹೇಳಿಬಿಟ್ಟು ಜ್ಞಾನ ಬೇಡ ಕರ್ಮಕ್ಕೆ ಹೋಗಂತ ಹೇಳ್ತಾ ಇದೆ. ಕರ್ಮದಲ್ಲಿ ಕೂಡ ಏನೋ ಒಳ್ಳೆ ಇದಾನ, ಏನೋ ಸಾಫ್ಟ್ ಆಗಿ ಮೈಲ್ಡ್ ಆಗಿರೋ ಕರ್ಮಕ್ಕೆ ಮಾಡು ಅಂತ ಹೇಳದೆ ಭಯಂಕರವಾದ ಯುದ್ಧ ಮಾಡುವಂತ. ಸೊ ಅಲ್ಲಿ ಮತ್ತೆ ಬೈಫರ್ಕೇಶನ್ ಮಾಡಿದ್ರೆ ಭಯಂಕರವಾದ ಯುದ್ಧರೂಪವಾದ ಕರ್ಮವನ್ನು ಮಾಡುವಂತ ಅದಕ್ಕೆ ಹಾಕ್ತಾ ಇದೀಯ. ಸೊ ಈ ಎರಡು ಕೂಡ ನನಗೆ ಬಹಳ ಗೊಂದಲ ಆಗಿದೆ ಅಂಥೇಳಿ ನಾವು ಹೇಳ್ತಾ ಇದ್ದಾರೆ. ಇದಕ್ಕೆ ಇಂತಹ ಪ್ರಶ್ನೆಗೆ ಬ್ಯಾಕ್ಗ್ರೌಂಡ್ ಯಾಕೆ ಅಂತ ಹೇಳಿದ್ರೆ, ನಮಗೆ ಆಶ್ರಮಗಳು ನಾಲ್ಕು ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಆಶ್ರಮಗಳು, ನಾಲ್ಕು ವಿಧವಾದ ಆಶ್ರಮಗಳು. ಈ ನಾಲ್ಕು ವಿಧವಾದ ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮಗಳಲ್ಲಿ ನಾವು ಮಾಡುವ ಕರ್ಮಗಳು ಯಾವುದಂದ್ರೆ ಯಜ್ಞ, ಯಾಗ ಮುಂತಾದವು ಇದೆ, ಯುದ್ಧ ಮುಂತಾದವು ಇದೆ. ಇವೆಲ್ಲ ಕಾಮ್ಯಕರ್ಮಗಳೇ. ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆಶ್ರಮಗಳಲ್ಲಿ ಕಾಮ್ಯಕರ್ಮಗಳಿಗೆ ಅವಕಾಶ ಜಾಸ್ತಿ. ಅವೆಲ್ಲವೂ ಏನು, ಸ್ವರ್ಗಾದಿ ಲೌಕಿಕ ಫಲಗಳು ಕೊಡಬಹುದು, ಇಲ್ಲ ಲೌಕಿಕ ಇಹ ಲೋಕದಲ್ಲಿ ನಮಗೆ ಸುಖ, ಇವು ಲಾಟ್ ಆಫ್ ಗುಡ್ ಥಿಂಗ್ಸ್ ಮೇ ಹ್ಯಾಪನ್, ಲೌಕಿಕ ಮಂಡೇನ್ ಥಿಂಗ್ಸ್ ಆಗುತ್ತೆ. ಇಲ್ಲ ಈವನ್ ಎಕ್ಸ್ಟರ್ನಲ್ ಆಗಿ ಹೋದ್ರೆ ಕೂಡ ಔಟ್ ಸೈಡ್ ದಿಸ್ ವರ್ಲ್ಡ್ ಸ್ವರ್ಗ, ಹೆವನ್ ಇವೆಲ್ಲ ಕೂಡ ಸ್ವರ್ಗಾದಿಗಳನ್ನು ಕೊಡುತ್ತೆ. ಇವೆಲ್ಲ ಕಾಮ್ಯಕರ್ಮಗಳಾಗಿದೆ. ಮತ್ತೆ ಸನ್ಯಾಸಿಗಳನ್ನು ತಗೊಂಡ್ರೆ ನಾಲ್ಕನೇ ಆಶ್ರಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಆದ ಮೇಲೆ ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ತಗೊಂಡ್ರೆ ಅಲ್ಲಿರುವ ಧರ್ಮಗಳು ಕರ್ಮಗಳು ಎಂಥದ್ದು ಅಂತ ಹೇಳಿದ್ರೆ ಶಮ ದಮ ಏನೋ ದೇವ್ರದ್ದು, ಯಾವುದು ಲೌಕಿಕ ಸಂಬಂಧ ಮಂಡೇನ್ ಥಿಂಗ್ಸ್ಗೆ ಇಲ್ಲದೇ ಇರುವ, ಮಂಡೇನ್ ಅಟ್ಯಾಚ್ಮೆಂಟ್ಸ್ ಇಲ್ಲದೇ ಇದ್ದು ಸ್ವರ್ಗವನ್ನು ಅಪೇಕ್ಷದಲ್ಲಿ ಇಟ್ಟುಕೊಳ್ಳದೆ ಎಲ್ಲ ಬೇಡ ಇದು ಬೇಡ ಅಂದರೆ ನಿವೃತ್ತ ಧರ್ಮಗಳು, ಅಂದರೆ ಸನ್ಯಾಸಿಗೆ ಬೇಕಾದ ಧರ್ಮಗಳು, ಕೇವಲ ಭಗವದ್ ಅಪರೋಕ್ಷ ಇವುಗಳೇ ಫಲ. ಅಂತಹ ನಿವೃತ್ತ ಧರ್ಮ ಇಲ್ಲ ನಿಷ್ಕಾಮ ಧರ್ಮ, ಇವೆಲ್ಲ ನಿಷ್ಕಾಮ ಕರ್ಮಗಳಿಂದ ಕೂಡಿರುವಂತಹ ಕರ್ಮಗಳು ಮಾಡುವುದು ಸನ್ಯಾಸಾಶ್ರಮದಲ್ಲಿ. ಈ ವಿಧವಾಗಿರುವಾಗ ಜ್ಞಾನ ಕಾಮ್ಯಕರ್ಮಕ್ಕಿಂತಲೂ ಶ್ರೇಷ್ಠ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂತ ತಗೊಂಡರೆ, ಇಫ್ ವಿ ಟೇಕ್ ದಟ್ ವೇ, ಸರಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ, ಜ್ಞಾನ ಕರ್ಮಕ್ಕಿಂತ ಶ್ರೇಷ್ಠ, ಜ್ಞಾನ ಕಾಮ್ಯಕರ್ಮಕ್ಕಿಂತ ಶ್ರೇಷ್ಠ ಅಂತ ಅಭಿಪ್ರಾಯ ಇದ್ದರೆ, ಸರಿ ಕಾಮ್ಯಕರ್ಮಕ್ಕಿಂತ ಶ್ರೇಷ್ಠವಲ್ವಾ, ಆವಾಗ ನಿಷ್ಕಾಮ ಕರ್ಮವಾದಂತಹ ಈ ಸನ್ಯಾಸಿ ಕರ್ಮಗಳು ಮಾಡಬಹುದಲ್ವ. ಅಂದರೆ ಜ್ಞಾನ ಕಾಮ್ಯಕರ್ಮಕ್ಕಿಂತ ಶ್ರೇಷ್ಠ ಅಂತ ಹೇಳಿದರೆ, ಕಾಮ್ಯಕರ್ಮ ಸರಿ ಸ್ವಲ್ಪ ನೀನು ಕಾಮ್ಯಕರ್ಮ ಬೇಡಪ್ಪ ಅದು ಬಹಳ ನಿಂದ್ಯವಾಗಿದೆ ಅಂತ ಹೇಳಿದರೆ, ಸರಿ ಕಾಮ್ಯಕರ್ಮ ಬೇಡ, ಸನ್ಯಾಸಿ ಮಾಡುವಂತಹ ಒಂದು ನಿಷ್ಕಾಮ ಕರ್ಮಗಳು ಅವು ಮಾಡಬಹುದಲ್ಲವ, ಸನ್ಯಾಸವನ್ನು ತಗೋಬಹುದಲ್ಲವ ಅಂತ ಈ ಸಂದೇಹ ಬಂದು, ನೀನು ಅರ್ಜುನ ಶ್ರೀಕೃಷ್ಣ ನೀನು ಮಾಡುವ ಈ ಉಪದೇಶ ಯುದ್ಧ ಮಾಡುವನ ಉಪದೇಶ ಯಾಕಪ್ಪ ಮಾಡ್ತಾ ಇದೆಯಾ, ಕರ್ಮಬಂಧಂ ಪ್ರಹಾಸಿಸಿ ಅಂತ ಯುದ್ಧವು ಜ್ಞಾನಕ್ಕೆ ಕಾರಣ ಅಂತ ಹೇಳಿದ್ದೀವೆಲ್ಲ ಅಂತ ಹೇಳಿದರೆ, ಅದೇ ಅಷ್ಟೇ ಅಲ್ಲದೆ ಹತೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾವಾ ಇದಂತೇಳಿ, ಅಂದರೆ ನೀನು ಒಂದು ವೇಳೆ ಮರಣ ಹೊಂದಿದ್ರೆ ಸ್ವರ್ಗಕ್ಕೆ ಹೋಗ್ತೀಯ, ಗೆದ್ದರೆ ಈ ರಾಜ್ಯವೆಲ್ಲ ಅನುಭವ ಮಾಡ್ತೀಯ ಅಂತ ಹೇಳಿ ಇದು ಹೇಳಿ ಹೇಳಿದ್ದೀಯಾ, ಕರ್ಮಣ್ಯವಾಧಿಕಾರಸ್ಥೆ ಅಂತೇಳಿ ಯುದ್ಧವು ಜ್ಞಾನಕ್ಕೆ ಕಾರಣ ಅಂತ, ಈ ಎರಡು ಪರಸ್ಪರ ವಿರೋಧವಾದ ವಾದನಗಳು, ಸೊ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂತಹ ಮಾತುಗಳೆಲ್ಲ ಹೇಳ್ತಾ ಇದೆಯಲ್ಲಪ್ಪ ಅಂಥೇಳಿ ಇದೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡಾಗ ಅರ್ಜುನ ಕೇಳಿದ ಪ್ರಶ್ನೆಗೆ ಯಾಕೆ ಬಂತು ಅನ್ನುವ ಒಂದು ಅಭಿಪ್ರಾಯ ನಮ್ಗೆ ಗೊತ್ತಾಗುತ್ತೆ. ಸೊ ಅಂದರೆ ಸ್ವರ್ಗಾದಿಗಳನ್ನು ಇಚ್ಛೆ ಮಾಡಿಬಿಟ್ಟು ಯುದ್ಧ ಮುಂತಾದ ಕರ್ಮಗಳು ಸ್ವರ್ಗಹೇತುವಾದರೆ, ದೆನ್ ಈವನ್ ಇಫ್ ಯು ಡೂ ದ ವಾರ್ ಯು ಆರ್ ಹ್ಯಾವಿಂಗ್ ದಿ ಹೆವನ್ ಆಸ್ ಯುವರ್ ಗೋಲ್. ಸೊ ಈ ಹೆವೆನ್ ಗೋಲ್ ಆಗಿಟ್ಕೊಂಡ್ರೆ ಕಾಮ್ಯಕರ್ಮ ಆಯಿತು. ಸರಿ ಹೆವೆನ್ ಗೋಲ್ ಬೇಡ ಅಂತ ಹೇಳಿದರೂ ಕೂಡ ನಮಗೆ ಇದು ಯುದ್ಧ ಹೇಗೆ ಮಾಡಿದ್ರು ಕಾಮ್ಯಕರ್ಮವಾಗುತ್ತೆ, ಯುದ್ಧ ನಿಷ್ಕಾಮ ಕರ್ಮ ಅನ್ನೋದು ಆಗುತ್ತೆ ಆಗೇ ಆಗೋಲ್ಲವಲ್ಲ. ಇಷ್ಟು ಒಂದು ಯುದ್ಧ ಮಾಡಿ ಸರಿ ನೀನು ಯುದ್ಧವನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡಂತ ಹೇಳಿದರೆ ಎಲ್ಲದಕ್ಕೆ ಅವಕಾಶ ಇದೆ, ಲಾಟ್ ಆಫ್ ಸ್ಕೋಪ್ ಫಾರ್ ಕಾಮ್ಯ. ಆ ಕಾಮ್ಯತ್ವಕ್ಕೆ ಸ್ಕೋಪ್ ಇರುವಂತಹ ಈ ಯುದ್ಧವನ್ನು ಆ ಕಾಮ್ಯತ್ವವನ್ನು ಬಿಟ್ಟು ಬಿಟ್ಟು ನಿಷ್ಕಾಮವಾಗಿ ಯುದ್ಧವನ್ನು ಮಾಡಿ ಅಷ್ಟೊಂದು ಗೊಂದಲ ಆಗೋದಕ್ಕಿಂತ ವೈ ಕಾಂಟ್ ವಿ ಟೇಕ್ ಅನ್ ಈಸಿ ಪ್ಯಾತ್ ವಿಚ್ ಈಸ್ ಜಸ್ಟ್ ಟೇಕ್ ಸನ್ಯಾಸ. ಸೊ ಡೋಂಟ್ ಇವನ್ ಬಾದರ್ ಅಬೌಟ್ ದಿಸ್ ನಿಷ್ಕಾಮಕವಾಗಿ ಯುದ್ಧ ಮಾಡುವುದು, ಇಷ್ಟೆಲ್ಲ ಅವಕಾಶ ಚಿತ್ತ ಚಾಂಚಲ್ಯಕ್ಕೆ ಕಾರಣವಾದ ಈ ಯುದ್ಧಾದಿಗಳನ್ನು ಮಾಡಿ ಆ ರಾಗದ್ವೇಷಾದಿಗಳನ್ನು ಬಿಟ್ಟು ನಿಷ್ಕಾಮವಾಗಿ ಮಾಡುವುದಕ್ಕಿಂತ ವೈ ಕ್ಯಾಂಟ್ ಐ ಜಸ್ಟ್ ಟೇಕ್ ದ ಈಸಿಯರ್ ಪ್ಯಾತ್ ಆಫ್ ಜಸ್ಟ್ ಗೋ ವಿತ್ ಸನ್ಯಾಸಾಶ್ರಮ, ಟೇಕ್ ಗಿವ್ ಅಪ್ ದಿ ಯುದ್ಧ, ಗಿವ್ ಅಪ್ ದಿ ಕಾಮ, ಗಿವ್ ಅಪ್ ಎವ್ರಿಥಿಂಗ್, ಇಷ್ಟು ಮಾಡಿದೆ ಇದೆಷ್ಟು ಒಳ್ಳೇದಾಗುತ್ತೆ ಅದು ಮಾಡು ಅಂತ ಹೇಳಿದೆ, ಘೋರವಾದ ಯುದ್ಧವನ್ನು ಮಾಡಂತೆ ಯಾಕಪ್ಪ ನನ್ಗೆ ಹೇಳ್ತಾ ಇದ್ದೀಯಾ ಅಂತ ಹೇಳಿ ಅರ್ಜುನನ ಪ್ರಶ್ನೆ ಹೊರಟಿದೆ. ಅಷ್ಟೇ ಅಲ್ಲದೆ ಜ್ಞಾನಯೋಗಗಳನ್ನು ಹೇಳಿ ಆಯಿತು. ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಜ್ಞಾನಂ ಯೋಗಶ್ಚ ಉಕ್ತೌ ತತ್ರ ಕರ್ಮಯೋಗಂ ವಿಶೇಷತಃ ಪ್ರಪಂಚ ಇತಿ ಅನೇನ ಅಧ್ಯಾಯೇನ ದೂರೇಣ ಹಿ ಅವರಂ ಕರ್ಮ ಇತಿ ಪ್ರಶ್ನ ಬೀಜಂ. ಈ ಪ್ರಶ್ನಕ್ಕೆ ಬೀಜ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ದೂರೇಣ ಹಿ ಅವರಂ ಕರ್ಮ ಅನ್ನುವ ಕೃಷ್ಣನ ಮಾತುಗಳು ಇದಕ್ಕೆ ಒಂದು ಬೀಜವಾಗಿದೆ, ರೂಟ್ ಕಾಸ್ ಫಾರ್ ದಿಸ್ ಕ್ವಶನ್. ಅದಕ್ಕೆ ಹೇಳ್ತಾ ಇದ್ದಾರೆ ಜ್ಞಾನಯೋಗಗಳನ್ನು ಹೇಳಿ ಆಯಿತು, ಅಲ್ಲಿ ಕರ್ಮಯೋಗ ವಿಶೇಷವಾಗಿ ಪ್ರಪಂಚ ಇತಿ ಅನೇನ ಅಧ್ಯಯನ. ಮುಂಚಿನ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ, ಇಲ್ಲಿ ಕರ್ಮವನ್ನು ವಿಸ್ತಾರಪಡಿಸ್ತಾ ಇದ್ದಾನೆ. ಅಂದರೆ ಎರಡನೇ ಅಧ್ಯಾಯ ಸಾಂಖ್ಯಯೋಗ ಅಂತ ಅದಕ್ಕೆ ಹೇಳೋದು, ಮೂರನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಕರೀತಾರೆ. ಯಾಕಂದ್ರೆ ಎರಡನೇ ಅಧ್ಯಾಯದಲ್ಲಿ ಜ್ಞಾನವನ್ನು ಬಹಳ ವಿಸ್ತಾರವಾಗಿ ಹೇಳಿ ಆಯಿತು, ಮೂರನೇ ಅಧ್ಯಾಯದಲ್ಲಿ ಕರ್ಮವನ್ನು ವಿಸ್ತಾರವಾಗಿ ಹೇಳ್ತಾರೆ. ಇದಕ್ಕೆ ಬಹಳ ಜನ ಅದರ್ ಕಾಮೆಂಟೇಟರ್ಸ್ ಏನ್ ಮಾಡಿದ್ರೆ, ಓಹೋಹೋ ಈ ವಿಧವಾಗಿರುವ ಕಾರಣದಿಂದ ಎರಡು ಮಾರ್ಗಗಳು ಇಲ್ಲ ಮೂರು ಮಾರ್ಗಗಳು, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ ಅಂತೇಳಿ ಬೇರೆ 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 ಮಾರ್ಗಗಳಿದೆ. ಸೊ ದೇರ್ ಆರ್ ಮಲ್ಟಿಪಲ್ ವೇವ್ಸ್ ಆಫ್ ಆಬ್ಟೇನಿಂಗ್ ದ ಲಾರ್ಡ್ ಅಂತೇಳಿ ತಪ್ಪು ತಿಳುವಳಿಕೆ ಬಂದಾಗ ಅವೆಲ್ಲದಕ್ಕೂ ಸಮಾಧಾನ ಪೂರ್ವಕವಾಗಿ ಆಚಾರ್ಯರು ಬಹಳ ಚೆನ್ನಾಗಿ ಅನ್ವಯ ಮಾಡಿ ಈ ಎರಡು ಮೂರು ನಾಲ್ಕು ಅಧ್ಯಾಯಗಳಾದ ಮೇಲೆ ನಮಗೆ ಒಂದು ಕಾಂಕ್ರೀಟ್ ಥಾಟ್ ಬರುತ್ತೆ. ಎಷ್ಟು ಕ್ಲಿಯರ್ ಆಗಿ ಆಚಾರ್ಯರು ಅನಲೈಸ್ ಮಾಡಿ ಹೇಳಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ಎರಡನೇ ಅಧ್ಯಾಯದಲ್ಲಿ ಏಷಾತೆ ಅಭಿತಾ ಸಾಂಖಿ ಅನ್ನೋ ಶ್ಲೋಕದವರೆಗೆ ಜ್ಞಾನ, ಈಶ್ವರ ಮತ್ತು ಜೀವ ಸ್ವರೂಪ ಎಲ್ಲ ಹೇಳಿದ ಮೇಲೆ, ಆಮೇಲೆ ಈಶ್ವರ ಸ್ವರೂಪ ಜ್ಞಾನವನ್ನು ಪಡೆಯುವ ಉಪಾಯವನ್ನು ಹೇಳಿಬಿಟ್ಟ ಮೇಲೆ, ಸಾಂಖ್ಯ ಯೋಗಗಳು ಹೇಳಿದ ಮೇಲೆ ಕರ್ಮಯೋಗವನ್ನು ಈ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಇವೆಲ್ಲ ಕೂಡ ಒಟ್ಟಿಗೆ ಹೋಗೋದು. ಹಾಗೆ ಆದರೆ ಜ್ಞಾನ ಇಂಪಾರ್ಟೆಂಟ್, ಜ್ಞಾನವನ್ನು ಪಡೆಯುವ ಮಾರ್ಗವೂ ಇಂಪಾರ್ಟೆಂಟ್, ಆ ಜ್ಞಾನವನ್ನು ಪಡೆಯುವುದಕ್ಕೆ ಮಾಡಬೇಕಾದ ಕರ್ಮವೂ ಇಂಪಾರ್ಟೆಂಟ್, ಆ ಕರ್ಮಕ್ಕೆ ಬೇಸಾಯ ಜ್ಞಾನವೂ ಇರಬೇಕು. ಸೊ ಇವೆಲ್ಲ ಕೂಡ ಜ್ಞಾನ ಇದ್ದು ಯೋಗ ಇಲ್ಲದೆ ಇದ್ರೆ ವ್ಯರ್ಥ, ಜ್ಞಾನ ಇದ್ದು ಕರ್ಮ ಇಲ್ಲದೆ ಇದ್ರೆ ವ್ಯರ್ಥ, ಕರ್ಮ ಇದ್ದು ಜ್ಞಾನ ಇಲ್ಲದೆ ಇದ್ರೆ ವ್ಯರ್ಥ. ಸೊ ಜ್ಞಾನ ಕರ್ಮ ಯೋಗ ಇವೆಲ್ಲವೂ ಕೂಡ ಅಗ್ರಿಗೇಟ್ ಆಫ್ ಆಲ್ ದಿಸ್ ಇಸ್ ನೀಡೆಡ್. ಒಂದಿಲ್ಲದೆ ಇನ್ನೊಂದು ಎಲ್ಲಕ್ಕೆ ಸಾಧ್ಯವೇ ಇಲ್ಲ. ಅದು ಹೇಗೆ ಏನು ಅಂತ ಹೇಳಿದಿ ಮುಂಚೆ ಹೇಳ್ತಾರೆ. ಸೊ ದೂರೇಣಿ ಅವರಂ ಕರ್ಮ ಅನ್ನುವ ಶ್ಲೋಕದಲ್ಲಿ ಕರ್ಮಗಳಿಗಿಂತ ಬುದ್ಧಿ ಹೆಚ್ಚು ಅಂತ ಹೇಳಿದ್ದೆ ಅರ್ಜುನನ ಈ ಪ್ರಶ್ನೆಗೆ ಕಾರಣ ಆಗಿದೆ. ಬುದ್ಧಿ ಹೆಚ್ಚಾಗಿದ್ದರೆ ನನ್ನನ್ನು ಈ ಘೋರ ಕರ್ಮದಲ್ಲಿ ಯಾಕೆ ಮಾಡ್ತಾ ಇದ್ದೀಯಪ್ಪ, ಯಾಕೆ ತಳ್ತಾ ಇದ್ದೀಯ ಅಂತ ಹೇಳಿ ಕೇಳುವ ಪ್ರಶ್ನೆ ಅರ್ಥವತ್ತವಾಗಿದೆ, ಅಂದ್ರೆ ಕಾಂಟೆಕ್ಸ್ಚುಯಲ್ ಆಗಿ ಚೆನ್ನಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ವಿಶೇಷತಃ ಅಂದ್ರೆ ಬಹಳ ಹೆಚ್ಚು ವಿವರ ಆಗಿ ಅಂತ ಹೇಳಿ ಇಲ್ಲಿ ತತ್ರ ಕರ್ಮ ಯೋಗಂ ವಿಶೇಷತಃ ಪ್ರಪಂಚಯತಿ. ಅಂದ್ರೆ ಮುಂಚಿನ ಅಧ್ಯಾಯದಲ್ಲಿ ಕರ್ಮ ಹೇಳಲಿಲ್ಲ ಅಂತಲ್ಲ, ಕರ್ಮದ ನಿರೂಪಣೆ ಎರಡನೇ ಅಧ್ಯಾಯದಲ್ಲಿ ಇದೆ. ಆದರೆ ಮೂರನೇ ಅಧ್ಯಾಯದಲ್ಲಿ ಎರಡನೇ ಅಧ್ಯಾಯದಲ್ಲಿ ಸ್ವಲ್ಪ ಕರ್ಮದ ನಿರೂಪಣೆ ಇದ್ದರೆ, ಮೂರನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಈ ಕರ್ಮದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಬಾಹುಳ್ಯದಿಂದ ಬಹಳ ಹೆಚ್ಚಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಅಧ್ಯಾಯದಲ್ಲಿ ಇಂದ್ರಿಯಾಣಿ ಪರಾಣಿ ಇತ್ಯಾದಿಯಾಗಿ ಜ್ಞಾನದ ನಿರೂಪಣೆಯೂ ಇಲ್ಲಿ ಸ್ವಲ್ಪ ಬಂದಿದ್ದಾರೆ. ಮೂರನೇ ಅಧ್ಯಾಯದಲ್ಲಿ ಕೇವಲ ಕರ್ಮ ಹೇಳಿಲ್ಲ, ಮೂರನೇ ಅಧ್ಯಾಯದಲ್ಲಿ ಜ್ಞಾನ ಕರ್ಮ ಹೇಳ್ತಾರೆ. ಆದ್ರೆ ಜ್ಞಾನ ಸ್ವಲ್ಪ ಮಟ್ಟಿಗೆ, ಕರ್ಮವನ್ನು ವಿಸ್ತಾರವಾಗಿ ಎರಡನೇ ಅಧ್ಯಾಯದಲ್ಲಿ ಜ್ಞಾನವನ್ನು ವಿಸ್ತಾರವಾಗಿ ಹೇಳಿದ್ದಾರೆ, ಕರ್ಮವನ್ನು ಸ್ವಲ್ಪ ಹೇಳಿದ್ದಾರೆ. ಸೊ ಎರಡು ಅಧ್ಯಾಯದಲ್ಲಿ ಕೂಡ ನಮಗೆ ಜ್ಞಾನ ಕರ್ಮಗಳ ಮುಖಗಳು ಕಾಣಿಸಿಕೊಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಐ ಥಿಂಕ್ ಇದನ್ನು ನೀವು ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ರಿ. ಗೀತಾವೃತ್ತಿಯಲ್ಲಿ ಅದು ಮಾಡ್ಲಿಕ್ಕೆ ಇವತ್ತು ಟೈಮ್ ಸಾಕಾಗಲ್ಲ, ಯಾಕಂದ್ರೆ ಗೀತಾವೃತ್ತಿಯಲ್ಲಿ ರಾಘವ ಸ್ವಾಮಿಗಳು ಇದೇ ಆಚಾರ್ಯ ಹೇಳಿದ ಭಾಷ್ಯ ತಾತ್ಪರ್ಯಗಳ ಮಾತುಗಳನ್ನು ಅಂದ್ರೆ ಯಾವ್ಯಾವ ಶ್ಲೋಕದಲ್ಲಿ ಏನೇನು ಎರಡನೇ ಅಧ್ಯಾಯದಲ್ಲಿ ಬಂತು ಅಂತ ರೆಫರ್ ಮಾಡಿ ನಮಗೆ ಡೀಟೇಲ್ಡ್ ಆಗಿ ಗೀತಾವೃತ್ತಿಯಲ್ಲಿ ರಾಘವ ಸ್ವಾಮಿಗಳು ಹೇಳಿದ್ದಾರೆ. ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ, ಯಾಕಂದ್ರೆ ಈ ಕ್ಲಾಸ್ನಲ್ಲಿ ಅದು ಮಾಡ್ಲಿಕ್ಕೆ ಆಗೋದಿಲ್ಲ, ಐ ಮೀನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಒಂದು ಲಾಜಿಕಲ್ ಬ್ರೇಕ್ ಪಾಯಿಂಟ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಗೀತಾವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಗೆ ಅದನ್ನು ಅನಲೈಸ್ ಮಾಡಿದೆ, ಆಚಾರ್ಯರ ಮಾತುಗಳ ಮೂಲಕ ಬೇಸ್ ಇಟ್ಕೊಂಡು ಹೇಗೆ ಅನಲೈಸ್ ಮಾಡಿದನ್ನು ನೋಡಿಬಿಟ್ಟು ಆಮೇಲೆ ನಾವು ಶ್ರೀಕೃಷ್ಣ ಪರಮಾತ್ಮ ಕೊಡುವ ಸಮಾಧಾನ ಏನು ಅನ್ನೋದನ್ನು ನೋಡೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಗಾಯನ ವಾಚ ಮನಸೇಂದ್ರಿಯ ಬುದ್ಧ್ಯಾತ್ಮನಾವ ಅನುಸ್ವಭಾವ ಕರೋಮಿ ಇತ್ಯ ಸಕಲಂ.